హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం పదేతాపత్రయాపహం అశినా తత్వమసినా పరజీవ ప్రభేదినా విద్యారణ్య మహారణ్యం అక్షోభ్యమునిరచ్చినత్ మిథ్యా సిద్ధాంత దుద్ధ్వాంత విధ్వంసశిక్షణః జయతీర్థాకతనిర్భాసతాంనో హృదంబరే అర్తికల్పితకల్పోయం ప్రత్యత్తికేసరి వ్యాసతీర్థగురుర్భూయాత్ అస్మదిష్టాతసిద్ధయే తపో విద్యా విరక్త్యాది సద్గుణవగాకరానహం వాదిరాజగురు నుండే హైగ్రీపదాశ్రయాన్ పూజ్య రాఘవేంద్రాయ సత్యధర్మరతాయ భజతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీ రాఘవేంద్రగురువే నమతింద్రయాళవే ఆ పాదమౌళిపర్యంతం గురూణామాక్తిం స్మరేత్ తేన విఘ్నాః ప్రణశ్యంతి సిద్ధ్యంచ మనోరథాః. హరి ఓం శ్రీ గురుభ్యో నమః. ಇವತ್ತಿನ ದಿನ ನಾವು ಅಕ್ಷೋಭ್ಯ ತೀರ್ಥರನ್ನು ಒಂದು ಸಾರಿ ಸ್ಮರಣೆ ಮಾಡ್ಕೊಂಡು ಅವರ ಆರಾಧನಾ ದಿನ. ಸೊ ಅದಕ್ಕೆ ಅವನ್ನ ಸ್ಮರಣೆ ಮಾಡ್ಕೊಂಡು ಬಿಟ್ಟು ನಮ್ಮ ರೆಗ್ಯುಲರ್ ಹರಿಕಥಾಮೃತ ಸಾರ ಪಾಠವನ್ನು ನಾವು ಮಾಡೋಣ. ಸಂಕ್ಷೇಪವಾಗಿ ಅಷ್ಟು ಒಂದು ಎರಡು ನಿಮಿಷ. ಅಕ್ಷೋಭ್ಯ ಮುನಿಗಳು ಇಲ್ಲ ಅಕ್ಷೋಭ್ಯ ತೀರ್ಥರು ಅಂತ ಆಚಾರ್ಯರ ಡೈರೆಕ್ಟ್ ಶಿಷ್ಯರಾದಂಥ ಅವರು ನಮಗೆ ನ್ಯಾಯಸುಧೆಯನ್ನು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಗ್ರಂಥಗಳನ್ನು ಕೊಟ್ಟಂತಹ ಜಯತೀರ್ಥ ಮುನಿಗಳಿಗೆ ಗುರುಗಳಾಗಿದ್ದವರು. ಅವರು ಬಹಳ ಜನ ಟ್ರೈನ್ ಮಾಡಿದ್ದಾರೆ. ಅವರು ಮುಖ್ಯವಾಗಿ ಪ್ರಸಿದ್ಧವಾಗಿರುವ ನಮಗೆ ಇರುವಂತಹ ವಿಷಯ ಏನೆಂದರೆ ಅಕ್ಷೋಭ್ಯ ಮುನಿಗಳು ಇಲ್ಲ ಅಕ್ಷೋಭ್ಯ ತೀರ್ಥರು ಅವರು ವಿದ್ಯಾರಣ್ಯ ಅನ್ನುವಂತಹ ದೊಡ್ಡ ಅದ್ವೈತ ವೇದಾಂತಿಗಳನ್ನು ವಾದದಲ್ಲಿ ಸೋಲಿಸಿ ಅದರ ಸ್ಮಾರಕಪೂರ್ವಕವಾಗಿ ಒಂದು ವಿಜಯ ಧ್ವಜ ಸ್ತಂಭವನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ ಮುಳಬಾಗಿಲ ಹತ್ರ. ಸೊ ಈ ವಿಧವಾಗಿ ಆ ಅಕ್ಷೋಭ್ಯ ತೀರ್ಥರನ್ನು ಬಹಳ ಕೊಂಡಾಡ್ತಾ ಅಲ್ಲಿ ಒಂದು ಶ್ಲೋಕವನ್ನು ಕೂಡ ಅಲ್ಲಿ ಬರೆದಿದ್ದಾರೆ, ಅದನ್ನು ಕೆತ್ತಿದ್ದಾರೆ. ಏನಂತ ಹೇಳಿದರೆ ಅದು ನಮಗೆ ಅಶಿನಾ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿಹಿ ಅಚ್ಚಿನತ್ ಅಂಥೇಳಿ. ಇದರ ಸಂಕ್ಷೇಪವಾದ ಅರ್ಥ ಏನಂತ ಹೇಳಿದರೆ ಆವಾಗ ಅದ್ವೈತ ಬಹಳ ಪ್ರಾಚುರ್ಯದಲ್ಲಿತ್ತು. ಸೊ ಜನಗಳೆಲ್ಲ ಮುಖ್ಯವಾಗಿ ತತ್ವಮಸಿ ಅನ್ನುವ ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯವನ್ನು ತಗೊಂಡು ಇದು ಅದ್ವೈತ ಪರವಾಗಿದೆ, ತತ್ವಂ ಅಸಿ ನೀನೇ ದೇವರಾಗಿದ್ದೀಯ ಅಂಥೇಳಿ ಇದನ್ನು ಆ ವಿಧವಾಗಿ ಶ್ವೇತಕೇತು ಭಾವನೆ ಮಾಡಿದ್ದಾನೇನೋ ಅಂಥೇಳಿ ಭ್ರಮೆಯನ್ನು ಉಂಟು ಮಾಡುವಂತಹ ವಿಷಯ ಆಗಿದೆ. ಅದು ಆ ಅರ್ಥವನ್ನು ಕೊಡೋದಿಲ್ಲ ಅಂಥೇಳಿ ಉದ್ದಾಲಕ ಅದನ್ನು ಶ್ವೇತಕೇತುಗೆ ಉಪದೇಶ ಮಾಡುವಾಗ ಯಾವ ಅರ್ಥದಲ್ಲಿ ಹೇಳಿದ್ದಾನೆ, ಆತ್ಮ ತತ್ವಮಸಿ ಅಂಥೇಳಿ ಆ ಅರ್ಥವನ್ನು ತತ್ವಮಸಿ ಅಂತ ತಗೊಂಡ್ರೂ ಕೂಡ ಬೇರೆ ಅರ್ಥಗಳಿದೆ ಅಂಥೇಳಿ ಇದು ಜೀವಕ್ಕೆ ಪರಮಾತ್ಮನಿಗೆ ಅಭೇದವನ್ನು ತೋರಿಸುವ ವಾಕ್ಯವಲ್ಲ ಇದು. ಇದರಿಂದಲೇ ಭೇದವನ್ನು ನಾವು ನೋಡಬೇಕು, ಇದು ಮುಖ್ಯವಾಗಿ ಭೇದವನ್ನು ತೋರಿಸುವಂತಹ ವಾಕ್ಯ ಅಂಥೇಳಿ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟ 9 ದೃಷ್ಟಾಂತಗಳನ್ನು ಕೊಡ್ತಾರೆ. ಅವೆಲ್ಲ ಭೇದವನ್ನೇ ಹೇಳುತ್ತೆ. ಸೊ ದೃಷ್ಟಾಂತಗಳನ್ನು ಕೊಟ್ಟಂತಲೇ ವಾಕ್ಯವೂ ಇರಬೇಕಾದ ಕಾರಣದಿಂದ ಇದು ಅಭೇದವನ್ನು ಹೇಳುವ ವಾಕ್ಯವಲ್ಲ ಅಂಥೇಳಿ ಅವರ ಜೊತೆಯಲ್ಲಿ ವಾದವನ್ನು ಮಾಡಿ ಮುಖ್ಯವಾಗಿ ಅಂದರೆ ಅನೇಕ ಅಂಶಗಳನ್ನು ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಈ ತತ್ವಮಸಿ ಅನ್ನುವ ಕತ್ತಿಯಿಂದ ಖಡ್ಗದಿಂದ ಅಸಿನ ತತ್ವಮಸಿನ ಅಂಥೇಳಿ ತತ್ವಮಸಿ ಅನ್ನುವ ಖಡ್ಗದಿಂದಲೇ ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ಪರ ಆದ ಪರಮಾತ್ಮ ಜೀವ ಅವರಿಬ್ಬರಿಗೆ ಭೇದವನ್ನು ತೋರಿಸುವಂತಹ ಈ ವಾಕ್ಯ. ಸೊ ಪರ ಜೀವ ಪ್ರಭೇದಿನ ಪರನಿಗೆ ಜೀವನಿಗೆ ಇರುವ ಪ್ರಭೇದವನ್ನು ಪ್ರಕರ್ಷವಾದ ಭೇದವನ್ನು ತೋರಿಸುವಂತಹ ಈ ತತ್ವಮಸಿ ಅನ್ನುವ ವಾಕ್ಯದಿಂದ ಆ ವಾಕ್ಯ ಅನ್ನುವ ಅಸಿನ ಖಡ್ಗದಿಂದ ಏನು ಮಾಡಿದ್ದಾರೆ, ವಿದ್ಯಾರಣ್ಯ ಮಹಾರಣ್ಯಂ. ಸೊ ವಿದ್ಯಾರಣ್ಯ ಮಹಾರಣ್ಯ ಒಂದು ದೊಡ್ಡ ಕಾಡಿದ್ದರೆ ಆ ಕಾಡನ್ನು ಒಂದು ಮಹತ್ತರವಾದ ಖಡ್ಗ ಇದ್ದರೆ ಅಂತಹ ಮಹತ್ವವಾದ ಖಡ್ಗದಿಂದ ಆ ಕಾಡನ್ನೆಲ್ಲ ಖಂಡನ ಮಾಡಿಬಿಡುವುದು. ಆ ವಿಧವಾಗಿ ಈ ವಿದ್ಯಾರಣ್ಯ ಅನ್ನೋ ಮಹಾರಣ್ಯವನ್ನು ಅಕ್ಷೋಭ್ಯ ಮುನಿ ಅಂದರೆ ಕ್ಷೋಭ ಮಾಡಲಿಕ್ಕೆ ಅಂದರೆ ಕ್ಷೋಭ ಅಂದರೆ ಅಲ್ಲಾಡಿಸುವುದು. ಸೊ ಅಕ್ಷೋಭ್ಯರು ಅಂತ ಅವ್ರನ್ನ ಯಾಕರಿದ್ದ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗಲೇ ಇಲ್ಲ, ಅವರ ಪ್ರತಿವಾದಿಗಳಂತಹ ವಿದ್ಯಾರಣ್ಯರಿಗೆ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಆ ಕಾರಣದಿಂದ ಇವರಿಗೆ ಅಕ್ಷೋಭ್ಯಮುನಿ ಅನ್ನುವ ಹೆಸರು ಸಾರ್ಥಕವಾಗಿದೆ ಅಂದರೆ ಅವರಿಗೆ ಮೊದಲೇ ಇತ್ತು ಆ ಹೆಸರು. ಸೊ ಆ ಹೆಸರಿಗೆ ತಕ್ಕಂತೆ ಸಾರ್ಥಕವಾಗಿ ಅವರು ಆ ಅಕ್ಷೋಭ್ಯಮುನಿಗಳು ಆ ವಿದ್ಯಾರಣ್ಯ ಅನ್ನುವ ಆ ದೊಡ್ಡ ಪಂಡಿತನನ್ನು ಸೋಲಿಸಿದ್ದಾರೆ ಅಂಥೇಳಿ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯಮುನಿ ಅಚ್ಚಿನತ್ ಅಚ್ಚಿನತ್ತು ಛೇದನ ಮಾಡುವ ಅಚ್ಚಿನತ್ತು ಅಂದರೆ ಛೇದನೆ ಮಾಡಿದ್ದಾರೆ ಅಂಥೇಳಿ ಅವರನ್ನು ಕೊಂಡಾಡಿದಂತಹ ಶ್ಲೋಕ ಅದು. ಸೊ ಅವರನ್ನು ಸ್ಮರಣೆಯನ್ನು ಮಾಡಿಬಿಟ್ಟು ಅಂತ ಅವರ ಮುಖ್ಯ ಶಿಷ್ಯರಾಗಿರುವಂತಹ ಶ್ರೀ ಜೈತೀರ್ಥರು ಟೀಕಾಚಾರ್ಯ ಅಂತ ಪ್ರಸಿದ್ಧರಾಗಿದ್ದಾರೆ. ಅವರು ಅನೇಕ ಗ್ರಂಥಗಳನ್ನು, ವ್ಯಾಖ್ಯಾನಗಳನ್ನು, ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ಆ ಕಾರಣದಿಂದ ಟೀಕಾಚಾರ್ಯ ಅಂತ ಪ್ರಖ್ಯಾತರಾಗಿದ್ದಾರೆ. ಅವರು ಯಕ್ಷೋಭ್ಯ ಮುನಿಗಳ ಶಿಷ್ಯಂದರೇ ಆಗಿದ್ದಾರೆ. ಅದನ್ನು ಒಂದು ಸಾರಿ ಅವರು ಜತೆಯಲ್ಲಿ ಮೊದಲನೇ ಸಾರಿ ಭೇಟಿಯಾದಾಗ ಟೀಕಾಚಾರ್ಯ ಅವರು ಪೂರ್ವಾಶ್ರಮದಲ್ಲಿ ಆ ಕುದುರೆಯ ಮೇಲಿನಿಂದನೇ ನೀರನ್ನು ಕುಡಿತಲಕ್ಕೆ ಕುಡಿತಾರೆ. ಒಂದು ಆ ಜಲಾಶಯದಲ್ಲಿ ಹೋಗಿ ಅಲ್ಲಿ ನೀರನ್ನು ಕುಡಿತಾರೆ. ಬಗ್ಗೆ ಒಳಗೆ ಕಳೆಗೆ ಇಳದೆ ಆ ಅಶ್ವ ಕುದುರೆ ಮೇಲೆ ಕೂತ್ಕೊಂಡೇ ನೀರನ್ನು ಕುಡಿತಾರೆ. ಆವಾಗ ಕಿಂ ಪಶು ಪೂರ್ವದೇಹೆ ಅಂಥೇಳಿ, ಏನಪ್ಪ ನೀನೇನು ಜಂತು ಆಗಿದೆಯಾ ಪೂರ್ವದೇಹದಲ್ಲಿ ಅಂಥೇಳಿ ಅವರ ಪೂರ್ವಜನ್ಮದ ಸ್ಮರಣೆ. ಅಂದರೆ ಏನು, ಪೂರ್ವಜನ್ಮದಲ್ಲಿ ಅವರು ಒಂದು ಎತ್ತಿನ ರೂಪದಲ್ಲಿದ್ದು ಆಚಾರ್ಯರ ಗ್ರಂಥಗಳನ್ನು ಹೊತ್ತು ಮತ್ತೊಂದು ಸಾರಿ ಆಚಾರ್ಯರ ಮುಖದಿಂದ ಆ ವಾಣಿಯಿಂದ ಅದನ್ನು ಕೇಳಿದ್ದಾರೆ ಅವರು ಅಂಥೇಳಿ, ಆ ಕಾರಣದಿಂದ ಅವರಿಗೆ ಆ ಚೆನ್ನಾಗಿ ಗ್ರಂಥ ಆ ಜ್ಞಾನ ಇತ್ತು, ಅಷ್ಟೊಂದು ಶಾಸ್ತ್ರ ಜ್ಞಾನ ಇತ್ತು ಅಂಥೇಳಿ ಒಂದು ಪ್ರಸಿದ್ಧಿಯಾಗಿದೆ. ಆ ಕಾರಣದಿಂದ ಅಂತಹ ಟೀಕಾಚಾರ್ಯರು ನಮಗೆ ಈ ಇಷ್ಟೊಂದು ಗ್ರಂಥಗಳನ್ನು ಮಾಡಿದ್ದಾರೆ, ಟೀಕೆಯನ್ನು ಮಾಡಿದ್ದಾರೆ. ಅವರ ಗುರುಗಳಾದಂತಹ ಅಕ್ಷೋಭಿಮುನಿಗಳನ್ನು ಇವತ್ತು ವಿಶೇಷವಾಗಿ ಸ್ಮರಣೆ ಮಾಡಿಬಿಟ್ಟು ನಾವು ಹರಿಕಥಾಮೃತಸಾರವನ್ನು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ 14ನೇ ಸಂಧಿ ಮುಗಿಸಿದ್ದೀವಿ, ಪಿತೃಗಣ ಸಂಧಿ ಅದು ಮುಗೀತು. ಈಗ ಇವತ್ತಿನ ದಿನ ಹೊಸ ಸಂಧಿ 15ನೇ ಸಂಧಿ, ಇದನ್ನು ಶುರು ಮಾಡೋಣ. ಇದು ಶ್ವಾಸ ಸಂಧಿ ಅಂಥೇಳಿ. ಇದು ನಾವು ಮೊದಲನೇ ಮಂಗಳಾಚರಣ ಸಂಧಿಯಲ್ಲಿರುವಂತಹ 6321,302 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜುಜ ಕಲ್ಪ ಪರ್ಯಂತ ತಾರಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರಿಗೆ ಧರ್ಮದನಿಗೆ ಅಪಾರ ದುಃಖ ಕಳೆಯುವ ಗುರು ಪವಮಾನ ಸಲಹೆಮ್ಮ ಅಂಥೇಳಿ ವಾಯುದೇವರನ್ನು ನಾವು ಸ್ತೋತ್ರ ಮಾಡಿದ್ದ ಒಂದು ಇವರು ಜಗನ್ನಾಥ ದಾಸ್ ಮಾಡಿದಂತಹ ಪದ್ಯವನ್ನು ನೋಡಿದ್ದೀವಿ ನಾವು. ಅದನ್ನು ಅದರ ಒಂದು ವಿಸ್ತಾರ ರೂಪಕವಾಗಿದೆ, ಅದರ ಎಕ್ಸ್ಪ್ಯಾನ್ಷನ್ ಆಫ್ ದಟ್, ಅದರ ಅದನ್ನು ಒಂದು ವ್ಯಾಖ್ಯಾನ ರೂಪಕವಾಗಿರುವಂತಹದ್ದು ಈ ಸಂಧಿಯನ್ನೇ ಮಾಡಿದ್ದಾರೆ. ಸೊ ಈ ಸಂಧಿಯನ್ನು ನಾವು ನೋಡೋಣ. ಈ ಸಂಧಿಯಲ್ಲಿ ಮೊದಲನೇ ಪದ್ಯ ಹೇಗಿರುತ್ತೆ ಅಂದರೆ, ಅದು ಇನ್ನೇ ಹೇಗಿದೆ ಅಂದರೆ, ಭಾರತೀಶನು ಘಳಿಗೆಯೊಳು 360 ಸುರಜಪಗಳ ತಾ ರಚಿಸುವನು ಸರ್ವಜೀವರುಳು ಇದ್ದು ಬೇಸರದೆ ಕಾರುಣಿಕನು ಅವರವರ ಸಾಧನ ಪೂರೈಸಿ ಭೂ ಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಏನು, ಭಾರತೀಶ ಭಾರತೀಪತಿನಾದಂತಹ ಮುಖ್ಯ ಪ್ರಾಣದೇವರು ವಾಯುದೇವರು, ಅವರು ಈ ಎಷ್ಟೆಷ್ಟು ಸಮಯದಲ್ಲಿ ಎಷ್ಟೆಷ್ಟು ಜಪಗಳನ್ನು ಎಲ್ಲರ ಜೊತೆಯಲ್ಲಿ ಮಾಡಿಸ್ತಾರೆ, ಆ ಜಪಗಳ ಹಿನ್ನೆಲೆ ಏನಿದೆ, ಆ ಜಪ ಮಾಡಿಸುವುದಂದ್ರೆ ಏನು, ಇದೆಲ್ಲ ವಿಸ್ತಾರವನ್ನು ನಾವು ನೋಡೋಣ. ಮುಖ್ಯವಾಗಿ ಈ ಸಂಧಿಯಲ್ಲಿ ಬಹಳ ಮ್ಯಾಥಮೆಟಿಕಲ್ ಆಗಿ ಬಹಳ ನಂಬರ್ಸ್ ಬರುತ್ತೆ. ಸ್ವಲ್ಪ ಕೆಲವು ಜನಕ್ಕೆ ಸ್ವಲ್ಪ ಬೇಸರಿಕೆ ಆಗಬಹುದು. ಸೊ ಬಟ್ ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇಷ್ಟೊಂದು ವಿಧದಾಗ ಒಂದೊಂದು ಯೂನಿಟ್ ಆಫ್ ಟೈಮ್ನಲ್ಲಿ ಎಷ್ಟೆಷ್ಟು ಜಪಗಳನ್ನು ಮಾಡಿಸ್ತಾರೆ ಅಂಥೇಳಿ, ಮತ್ತು ಮತ್ತು ಯಾಕೆ ನೋಡ್ತಾರೆ, ಯಾಕೆ ಅಷ್ಟೊಂದು ನೋಡಬೇಕು ಅಂತ ಒಂದು ಸಂದೇಹ ಬರುತ್ತೆ. ಅದರ ಕಾರಣ ಅಂದರೆ ಅಭ್ಯಾಸ ಯೋಗ ಏನತ್ತದೋ ಅಂತ ಹೇಳಿದಂತೆ, ನಮಗೆ ಅಭ್ಯಾಸ ಯೋಗ. ಸೊ ಪ್ರಾಕ್ಟೀಸ್ ಅಂದರೆ ಅಷ್ಟು ಒಂದು ಜಪಗಳನ್ನು ಬೇಸರದೆ ಅಷ್ಟು ಕಾಲ ಅಷ್ಟು ಜೀವರಾಶಿಗಳಾಗಿದ್ದು ಮಾಡ್ತಾ ಇರ್ತಾರೆ. ಸೊ ಆ ಸಾಧನೆ ಅವರು ಮಾಡ್ತಾ ಇರುವಂತಹ ಒಂದು ಅನಂತ ಸಾಧನೆಯನ್ನು ಸ್ವಲ್ಪ ಸ್ಮರಣೆ ಮಾಡಿದ್ರೇನೆ ನಮಗೆ ಎಷ್ಟೋ ಪುಣ್ಯ ಬರುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಹೇಳಿದ್ದಾರೆ. ಸೊ ಇಲ್ಲಿ ಭಾರತೀಶ ಭಾರತೀಪತಿಯಾದಂತಹ ಮುಖ್ಯ ಪ್ರಾಣದೇವರು ಘಳಿಗೆಯೊಳು 1 ಘಳಿಗೆಯೊಳಗೆ, ಘಳಿಗೆ ಅಂದರೆ 24 ನಿಮಿಷ, ಸೊ 24 ಮಿನಿಟ್ಸ್. ಒಂದು ದಿನಕ್ಕೆ ನಾವು 60 ಘಳಿಗೆ ಇದೆ ಇಲ್ಲ 24 ಗಂಟೆ ಇದೆ, ಅಂದರೆ 1 ಗಂಟೆ ಒಳಗೆ ಎಷ್ಟು, 60 ನಿಮಿಷ. ಆ ಕಾರಣದಿಂದ 60 ಘಳಿಗೆ ಮಾಡಿದರೆ 24 ನಿಮಿಷ, ಒಂದೊಂದು ಘಳಿಗೆ ಒಳಗೆ 24 ನಿಮಿಷ ಇರುತ್ತೆ. ಸೊ ಈ ವಿಧವಾಗಿ 1 ಘಳಿಗೆಗಳು 24 ನಿಮಿಷದ ಒಳಗೆ 360 ಸುರಜಪಗಳನ್ನು ಮಾಡ್ತಾರೆ. 360 ಒಂದು ಜಪ ಮಾಡಲಿಕ್ಕೆ, ಜಪ ಅಂದರೆ ಏನು ಜಪ, ಯಾಕೆ ಅಂದರೆ ನಾವು ಒಂದು ಶ್ವಾಸ ಮಾಡುವಾಗ ಅವರು ಒಂದು ಜಪ ಮಾಡ್ತಾರೆ. ಶ್ವಾಸ ಅಂದರೆ ಒಂದು ಬ್ರೀತಿಂಗ್ ಸೈಕಲ್. ಒಂದು ಬ್ರೀತಿಂಗ್ ಸೈಕಲ್ ಅಂದರೆ ಉಚ್ಛ್ವಾಸ ನಿಶ್ವಾಸಗಳು, ಅಂದರೆ ಇನ್ಹೇಲ್ ಅಂಡ್ ಎಕ್ಸೇಲ್. ಈ ಇನ್ಹೇಲ್ ಎಕ್ಸೇಲ್ ಮಾಡುವಂತಹ ಒಂದು ಸೈಕಲ್, ಒಂದು ಜಪ, ಒಂದು ಶ್ವಾಸದ ಒಳಗೆ ಅವರು ಒಂದು, ಅದಕ್ಕೆ ಶ್ವಾಸ ಜಪ ಅಂತ ಹೇಳ್ತಾರೆ. ಶ್ವಾಸ ಜಪ ನಮಗೆ ಶ್ವಾಸೆ, ಅವರಿಗೆ ಜಪ. ಸೊ ಒಂದೊಂದು ಶ್ವಾಸ ಜೀವ ಮಾಡುವಾಗ ಆ ಜೀವರಾಶಿಯಲ್ಲಿ ಈ ಸ್ಥೂಲ ದೇಹದ ಒಳಗೆ ಮಾಡುವಾಗ ಅದನ್ನು ಒಂದೊಂದು ಜಪದ ರೂಪದಲ್ಲಿ ಅವರು ಮಾಡ್ತಾ ಇರ್ತಾರೆ, ಅವರು ಸಾಧನೆಯನ್ನು ಮಾಡಿಸ್ತಾರೆ, ಮುಂದುವರಿಸ್ತಾರೆ. ಪ್ಯಾರಲಲ್ ಆಗಿ ಅವರೆಷ್ಟೋ ಕಾರ್ಯಗಳನ್ನು ಮಾಡ್ತಾರೆ. ಅದೇನೇನು ಮಾಡ್ತಾರೆ ಅನ್ನೋ ನೋಡೋಣ. ಸೊ 4 ಸೆಕೆಂಡ್ಗೆ ಒಂದು ಜಪ ಅಂತ ತಗೊಂಡ್ರೆ 4 ಸೆಕೆಂಡ್ಸ್ ಒಂದು ಜಪ, ಆವಾಗ 24 ನಿಮಿಷ, ಒಂದೊಂದು ನಿಮಿಷದ ಒಳಗೆ 60 ಸೆಕೆಂಡ್ ಇದೆ. ಸೊ 60 ಸೆಕೆಂಡ್ಸ್. ಸೊ 4 ಸೆಕೆಂಡ್ಸ್ಗೆ ಒಂದು ಜಪ ಅಂತ ತಗೊಂಡ್ರೆ ಒಂದು ನಿಮಿಷದ ಒಳಗೆ 15 ಜಪಗಳಾಗುತ್ತೆ. ಸೊ 24 ನಿಮಿಷ ಇಲ್ಲ ಒಂದು ಗಳಿಗೆ ಒಳಗೆ 24 times 15 ಅಂತ ಹೇಳಿದರೆ 360 ಜಪ ಆಗುತ್ತೆ. ಸೊ ಈ ವಿಧವಾಗಿ ಒಂದು ಗಳಿಗೆ ಒಳಗೆ 360 ಜಪಗಳನ್ನು ಮಾಡ್ತಾರೆ. ಏನು ಜಪ ಮಾಡ್ತಾರೆ ಅಂದರೆ ನಮ್ಮ ಶ್ವಾಸ ಅವರಿಗೆ ಜಪ ಏನು ಜಪ ಅಂತ ಹೇಳಿದರೆ ಸುರ ಜಪ ಅಂತ ಕರೀತಾರೆ. ಸುರ ಅನ್ನುವ ಶಬ್ದಕ್ಕೆ ನಾವು ಪ್ರಖ್ಯಾತವಾಗಿರುವಂತಹ ಹೆಸರು ದೇವತೆ, ದೇವತೆಗಳಿಗೆ ಅನುಗುಣವಾದ ಜಪ ಅಂತ ನಾವು ಅರ್ಥ ಅಂತ ಹೇಳಿದೆ. ಇಲ್ಲ, ಸುರ ಅನ್ನುವ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಇದ್ದರೂ ಕೂಡ ಇಲ್ಲಿ ಸುರ ಅನ್ನುವ ಶಬ್ದಕ್ಕೆ ಪರಮಾತ್ಮ ಹಂಸನಾಮಕ ಪರಮಾತ್ಮನಿಗೆ ಸುರ ಅಂತಲೂ ಕರಿಬಹುದು. ಯಾಕೆ ಸುರ ಅಂತ ಕರಿಬಹುದು ಪರಮಾತ್ಮನಿಗೆ? ಸುರ ಅನ್ನುವ ಶಬ್ದ ಏನು, ಆ ಶಬ್ದವನ್ನು ಹಾಗೆ ಏನು ತಿಳಿಸುತ್ತೆ ನಮಗೆ? ಸುರ ಸುಷ್ಟು ರಮಣತ್ವ ಸುರ ಅಂತೇಳಿ. ಸುರ ಅಂದರೆ ಪೂರ್ಣ ಆನಂದ. ದೇವತೆಗಳಿಗೆ ಸುರ ಅಂತ ಅವರು ಬಹಳ ಆನಂದವಾಗಿ ಸುಖದಿಂದ ಇರ್ತಾರೆ, ಕೋಸ ಅವ್ರಿಗೆ ಸುರ ಅಂತ ಕರೀತಾರೆ. ಆದರೆ ಅವರಿಗಿರುವ ಸುಖ ಆ ಸುರ ಅನ್ನುವ ಶಬ್ದ ಅವರಿಗೆ ಲಿಮಿಟೆಡ್ ಆಗಿ ಅಪ್ಲೈ ಆಗುತ್ತೆ. ಆ ಶಬ್ದ ಮುಖ್ಯವಾಗಿ ಪೂರ್ಣವಾಗಿ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ಯಾಕಂದರೆ ಸುಷ್ಟು ರಮಣ ಪೂರ್ಣ ಸುಖ ಇರುವವನು ಪರಮಾತ್ಮ. ಅದಕ್ಕೆ ಸುರ ಅಂದರೆ ಪರಮಾತ್ಮನಿಗೆ ಸುರ ಅಂತ ಕರಿಬೇಕು. ಅದಕ್ಕೆ ಸುರೋತ್ತಮನೂ ಆಗಿದ್ದಾನೆ, ದೇವತೆಗಳಿಗೆ ಉತ್ತಮ ಅಷ್ಟೇಳದ ಅವನು ಸುರ ಅಂದರೆ ಸುಷ್ಟು ರಮಣ ಇರುವವನು, ಪೂರ್ಣಾನಂದನಾದವನು. ಅಂತಹ ಪೂರ್ಣಾನಂದನಾದ ಪರಮಾತ್ಮನ ಜಪಗಳನ್ನು ಮಾಡ್ತಾರೆ, ಸುರ ಜಪ. ಈ ಪರಮಾತ್ಮನ ಯಾವ ಜಪ, ಪರಮಾತ್ಮನಿಗೆ ಅನಂತಾನಂತ ನಾಮಗಳು, ಅನಂತಾನಂತ ರೂಪಗಳಿದೆ. ಯಾವ ಜಪವನ್ನು ಮಾಡ್ತಾರೆ ಅಂದರೆ ಸುರ ಅನ್ನೋದರಲ್ಲಿ ಹಂಸನಾಮಕ ಜಪವನ್ನು ಮಾಡ್ತಾರೆ. ಸೊ ಈ ವಿಧವಾಗಿ ಸುರ ಜಪಗಳನ್ನು ತಾ ರಚಿಸುವನು, ತಾನು ರಚನೆ ಮಾಡ್ತಾನೆ. ರಚನೆ ಮಾಡುವುದಂದರೆ ಏನು? ರಚಿಸುವುದು, ನಾವು ಗ್ರಂಥಗಳನ್ನು ರಚನೆ ಮಾಡ್ತೀವಿ, ಇವರು ಜಪಗಳನ್ನು ರಚನೆ ಮಾಡುವುದಂದರೆ ಏನು? ರಚಿಸುವುದಂದರೆ ಆ ಜಪ ಕ್ರಮವನ್ನು ಮಾಡ್ತಾರೆ. ರಚನೆ ಮಾಡುವುದಂದರೆ ಅಕ್ಷರಗಳನ್ನು ಜೋಡಿಸಿ ಒಂದು ರೂಪದಲ್ಲಿ ಅದನ್ನು ಭಾವವನ್ನು ತರುವುದು, ರಚಿಸುವುದು. ಇವರು ಏನು ಮಾಡ್ತಾರೆ? ಆ ಜಪಗಳನ್ನು ಒಂದು ಕ್ರಮದಿಂದ ಮಾಡ್ತಾರೆ. ಏನು ಕ್ರಮದಿಂದ? ಅನೇಕದಿಂದ, ಅನೇಕ ವರ್ಕ್ಸ್ ದಿಲ್ ಕಂಪೋಸ್ ದ ವರ್ಕ್ಸ್. ಇಲ್ಲಿ ಒಂದೊಂದು ಜೀವದ ದೇಹದ ಒಳಗೆ ಕೂಡ ಒಂದೊಂದು ವಿಧವಾದ ವರ್ಕ್ ಮಾಡಿದಂತೆ ಒಂದೊಂದು ಜಪರ ಕ್ರಮವನ್ನು, ರಚನೆಯನ್ನು ಮಾಡ್ತಾರೆ. ಅಂದರೆ ಆ ಜೀವ ಎಷ್ಟು ಆಯುಷ್ ಇರಬೇಕು ಅನ್ನುವ ನಿರ್ಧಾರವನ್ನು ಮಾಡಿ ಅವರ ಜೊತೆಯಲ್ಲಿ ಏನೇನು ಕರ್ಮಗಳನ್ನು, ಸೊ ಈ ಜಪಗಳನ್ನು ಮಾಡುವಾಗ, ಹಂಸನಾಮಕ ಜಪವನ್ನು ಮಾಡುವಾಗ ಅವರು ಆ ಜಪದ ಸಹಿತವಾಗಿ ಅನೇಕ ಇತರ ಕಾರ್ಯಗಳನ್ನು ಮಾಡ್ತಾರೆ. ಅಲ್ಲ ಪ್ಯಾರ್ಲಲಿ, ಸೊ ಶ್ವಾಸ ಬ್ರೀತಿಂಗ್ ಆ್ಯಂಡ್ ಜಪ ಗೋಸ್ ಪ್ಯಾರ್ಲ್. ಆ್ಯಂಡ್ ನಾಟ್ ಓನ್ಲಿ ದಟ್, ಆ ಜಪದ ಸಹಿತವಾಗಿ ಇನ್ನೂ ಇತರ ಕಾರ್ಯಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಸರ್ವ ಜೀವರ ಒಳು ಇದ್ದು ಬೇಸರದೆ, ಸಮಸ್ತ ಜೀವರಾಶಿಗಳ ಒಳಗೆ ಇದ್ದು ಬೇಸರದೆ, ಸ್ವಲ್ಪವೂ ಬೇಸರಿಕೆ ಇಲ್ಲದೆ ಕಾರುಣಿಕನು, ಕರುಣಾಮಯನಾಗಿದ್ದಾರೆ. ಯಾರು ಕಾರುಣಿಕ ಇಲ್ಲಿ ಅಂತ ಹೇಳಿದ್ರೆ ವಾಯುದೇವರು. ವಾಯುದೇವರು ಕರುಣದಿಂದ ಇದ್ದಾರೆ. ಏನು ಅವರು ಮಾಡ್ತಾ ಇರುವ ಕರುಣ ಅಂತ ಹೇಳಿ, ಕರುಣ ಕಾರುಣಿಕ ಭಾವ, ಕಾರುಣ್ಯ ಭಾವ ಏನು ಅಂತ ಹೇಳಿದರೆ, ಅವರವರ ಸಾಧನ ಪೂರೈಸಿ, ಅಂದರೆ ಆಯಾ ಜೀವರಾಶಿಗಳ ಸಾಧನೆಯನ್ನು ಪೂರ್ತಿ ಮಾಡುವಂತೆ ಮಾಡಿ. ಯಾಕಂದರೆ ನಾವು ಜಪ ಮಾಡಿದರೆ ಆ ಜಪದ ಮೂಲಕವಾಗಿ ಬ್ಲಡ್ನಲ್ಲಿ ಆಕ್ಸಿಜನ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಸೊ ವಿ ಆರ್ ಏಬಲ್ ಟು ಸರ್ವೈವ್, ಲಿವ್ ಅಪಾನ್. ಸೊ ಜಪವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನ ನಿಲ್ಲತ್ತೆ. ಸೊ ಅದು ಒಂದು ಮೊದಲನೇ ಕಾರುಣ್ಯ ಭಾವ. ಅವ್ರು ಮಾಡ್ತಾ ಇರುವ ಕಾರುಣ್ಯ ಭಾವದಲ್ಲಿ ಮೊದಲನೇ ಸ್ಟೆಪ್ ಏನಂತ ಹೇಳಿದರೆ, ನಮ್ಮ ಎಲ್ಲರ ಜೀವನ ಲೈಫ್ ಉಳಿಯುವಂತೆ ಮಾಡ್ತಾರಲ್ವ, ಅದು ಫಸ್ಟ್ ಕಾರುಣ್ಯ ಭಾವ. ಸೊ ಈ ಕಾರುಣಿಕನ ಅವರವರ ಸಾಧನ ಪೂರೈಸಿ, ಸಾಧನೆ ಮಾಡುವ ಸಾಧನೆ ಪೂರೈಸಿ ಪೂರ್ತಿಗೊಳಿಸಿ ಭೂ ಸ್ವರ್ಗ ನರಕವ ಸೇರಿಸುವ, ಅವರವರ ಸಾಧನಕ್ಕೆ ತಕ್ಕಂತೆ ಭೂಲೋಕಕ್ಕೆಯೋ ಇಲ್ಲ ಸ್ವರ್ಗಲೋಕಕ್ಕೋ, ಮತ್ತು ಜನ್ಮವಾದ ಆಳುವುದು ಭೂಲೋಕಕ್ಕೆ ಬರುವುದು, ಇಲ್ಲ ಸ್ವರ್ಗಕ್ಕೆ ಹೋಗಿ ಸುಖವನ್ನು ಪಡೆಯುವುದು, ಇಲ್ಲ ನರಕಕ್ಕೆ ಹೋಗುವುದು, ಇಲ್ಲ ಈ ಅನಂತ ಕಾಲ ಜಪ ಮಾಡಿದಾಗ ಅವರವರಿಗೆ ತಕ್ಕಂತೆ ನಿತ್ಯ ಸಂಸಾರಗಳನ್ನು ಮಾಡುವುದೋ, ಇಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದೋ, ಇಲ್ಲ ಅನ್ನತಮಸ್ಕೆ ಕರ್ಕೊಂಡು ಹೋಗುವುದು. ಈ ವಿಧವಾಗಿ ಅವರವರಿಗೆ ತಕ್ಕಂತಹ ಡೆಸ್ಟಿನೇಷನ್ಗೆ ಸೇರುವಂತೆ ಮಾಡ್ತಾರೆ. ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು, ಸರ್ವಜ್ಞನಾದಂತಹ. ಸರ್ವಜ್ಞ ಅಂತ ಹೇಳಿದರೆ ಸರ್ವಜ್ಞ ಅನ್ನುವ ಹೆಸರು ಪರಮಾತ್ಮನಿಗೆ ಹೇಳ್ತಾರೆ. ಯಾಕೆ ವಾಯುದೇವರಿಗೆ ಸರ್ವಜ್ಞ ಅಂತ ಕರಿತಾ ಇದ್ದಾರೆ? ವಾಯುದೇವರು ಸರ್ವಜ್ಞರಲ್ಲವಲ್ಲ ಅಂತೇಳಿ, ವಾಯುದೇವರು ಸರ್ವಜ್ಞರೇ. ಅಂದರೆ ಪರಮಾತ್ಮನ ಬಿಟ್ಟರೆ ಮಿಕ್ಕ ವಿಷಯಗಳಲ್ಲಿ ಆಲೋಚನೆಯಿಂದ ಅವರಿಗೆ ಎಲ್ಲವೂ ಗೊತ್ತಾಗತ್ತೆ. ಸೊ ಆ ಕಾರಣದಿಂದ ಅವರು ಸರ್ವಜ್ಞರು ಅನ್ನುವುದು. ಸೊ ಪರಮಾತ್ಮನಿಗೆ ಎಲ್ಲ ವಿಷಯದಲ್ಲಿಯೂ ಸರ್ವಜ್ಞ. ಇವರು ಪರಮಾತ್ಮನ ವಿಷಯವನ್ನು ಬಿಟ್ಟು ಮಿಕ್ಕೆಲ್ಲ ವಿಷಯಗಳು, ಪರಮಾತ್ಮನ ವಿಷಯದಲ್ಲಿ ಕೂಡ ಎಷ್ಟೋ ಗೊತ್ತು ಅವರಿಗೆ. ಆದರೆ ಪೂರ್ಣವಾಗಿ ಗೊತ್ತಿಲ್ಲ ಪರಮಾತ್ಮನ ಬಗ್ಗೆ. ಮಿಕ್ಕ ಎಲ್ಲ ಜೀವರಾಶಿಗಳಿಗಂತಲೂ ಎಷ್ಟೋ ಅಧಿಕವಾಗಿ ಅವರಿಗೆ ಗೊತ್ತು, ಮಿಕ್ಕ ವಿಷಯಗಳಲ್ಲಿ ಅವರಿಗೆ ಪೂರ್ತಿಯಾಗುತ್ತೆ. ಈ ಕಾರಣದಿಂದ ಅವರು ಸರ್ವಜ್ಞರು, ಆ ಕಾರಣದಿಂದ ಸಕಲ ಇಷ್ಟ ಪ್ರದಾಯಕನು, ಎಲ್ಲರ ಇಷ್ಟವನ್ನು ಕೊಡುವಂತ. ಇಷ್ಟವನ್ನಂದ್ರೆ ಬೇಡಿದ್ದೆಲ್ಲ ಕೊಡ್ತಾರ, ನಾವು ಬೇಡಿದ್ದೆಲ್ಲ ಕೊಡೋದಿಲ್ಲವಲ್ಲ ಅಂತ ಹೇಳಿದರೆ ಅದಕ್ಕೆ ಅವರವರ ಸಾಧನ ಪೂರೈಸಿ, ಅವರವರ ಸಾಧನೆಯನ್ನು ಪೂರೈಸಿ, ಅವರವರಿಗೆ ಸಾಧನಕ್ಕೆ ತಕ್ಕಂತೆ ಸಕಲ ಇಷ್ಟಗಳನ್ನು ಅವರು ಪ್ರದಾನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅವರವರ ಸಾಧನೆ ಪೂರೈಸುವುದಂತ ಹೇಳಿದರೆ ಒಂದು ದಿನದ ಒಳಗೆ 21,600 ಸ್ವಾಸ್ಥ್ಯಗಳನ್ನು ಪ್ರತಿಯೊಂದು ದಿನದ ಆಯುಷ್ ಕಾಲದಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಅಂದರೆ ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ಶ್ವಾಸಗಳು ನಡೆಸಬೇಕು ಅವರು ಜೀವನ ಪ್ರಮಾಣದಲ್ಲಿ, ಅಷ್ಟು ಶ್ವಾಸಗಳನ್ನು ಮಾಡಿಸಿ ಅಷ್ಟು ದಿನಗಳ ಆಯುಷ್ ಅವರಿಗೆ ಆಯುಷ್ ಎಷ್ಟಿದೋ, ಕೆಲವು ಜನ 100 ವರ್ಷ ಬಾಳಬಹುದು, ಕೆಲವು ಜನ 90 ವರ್ಷ ಇರಬಹುದು, 110 ವರ್ಷ ಇರಬಹುದು, 20 ವರ್ಷ ಇರಬಹುದು, ಎಷ್ಟು ಅವರಿಗೆ ಆಯುಷಿದೋ ಅವರ ಆಯುಷನ್ನು ನಿರ್ಧಾರ ಮಾಡ್ತಾರೆ. ಸೊ ಇದು ಹೇಗೆ ರೀ ಕಾರುಣಿಕ ಕಾರುಣ್ಯ ಭಾವ ಅಂದರೆ ಆಯುಷನ್ನು ತೆಗಿತಾ ದಿ ಹೀ ಇಸ್ ಜಸ್ಟ್ ಮೆಷರಿಂಗ್ ದ ಆಯುಸ್ ಎವ್ರಿ ಟೈಮ್. ಒಂದು ಶ್ವಾಸ ಜಪ ಆಯಿತು ಅಂತ ಹೇಳಿದ ಒಂದು ಶ್ವಾಸ ಆಯಿತು ಅಂದರೆ ನಮ್ಮ ಆಯು ಪರಿಮಾಣದಲ್ಲಿ ಒಂದು ಶ್ವಾಸದ ಆಯುಷ್ ಮುಗಿತು, ಒಂದು ದಿನ ಆಯಿತು ಅಂದರೆ ಒಂದು ದಿನದ ಆಯುಷ್ ಮುಗಿತು. ಸೊ ನಮ್ಮ ಆಯುಷನ್ನು ಮೆಷರ್ ಮಾಡಿ 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 ನಮಗೆ ಆಯುಷನ್ನು ಆಯು ಕ್ಷೀಣ ಮಾಡ್ತಾರೆ, ಅಂದರೆ ಆಯುಷ್ ಕಮ್ಮಿ ಆಗುವಂತೆ ಮಾಡ್ತಾರೆ. ಇದು ಹೇಗೆ ರೀ ಕಾರುಣ್ಯ ಭಾವ, ಆಯುಷ್ ಹೋಗ್ತಾ ಇದಲ್ಲವಾ ಅದು ಕಾರುಣ್ಯ ಭಾವ ಹೇಗಾಗುತ್ತೆ ಅಂತ ಹೇಳಿದರೆ, ಆಯುಷ್ ಹೋಗದೇ ಇದ್ದರೆ, ಆಯುಷ್ ಹಾಗೇ ಉಳ್ಕೊಂಡಿದ್ದರೆ ಅವರವರು ಮತ್ತು ಮೋಕ್ಷಕ್ಕೋ ಸ್ವರ್ಗ ಹೋಗುವುದು ಹೇಗೆ ಸಾಧ್ಯವಾಗುತ್ತೆ, ಸಾಧನೆ ಪೂರೈಸಬೇಕು. ಸೊ ಆದ ಕಾರಣದಿಂದ ಆಯು ಕ್ಷೀಣವಾದರೂ ಕೂಡ ಅದು ಸಾಧನಾ ಮಾರ್ಗದಲ್ಲಿ ಒಂದು ಹೆಜ್ಜೆ, ದಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಸಾಧನ. ಸೊ ಆ ಕಾರಣದಿಂದ ಆಯು ಕ್ಷೀಣ ಆದರೂ ಕೂಡ ಅದು ಕೂಡ ಕಾರುಣ್ಯ ಭಾವವೇ, ಯಾಕಂದರೆ ಸಾಧನೆ ಪೂರೈಸಿ ನಮ್ಮನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತಹದ್ದು. ಆ ಕಾರಣದಿಂದ ಈ ವಿಧವಾಗಿ ಪೂರೈಸಿ ಭೂಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲ ಇಷ್ಟಪ್ರದಾಯಕನು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಈ ಶ್ವಾಸದ ಸಮಯದಲ್ಲಿ ಅವರು ಮಾಡುವಂತಹ ಜಪಕ್ಕೆ ಏನಂತ ಕರೀತಾರೆ ಅಂತ ಹೇಳಿದರೆ, ಆ ಜಪಕ್ಕೆ ಹಂಸನಾಮಕ ಜಪ ಅಂತ ಹೇಳಿ, ಹಂಸನಾಮಕ. ಅದು ಅಷ್ಟೇ ಅಲ್ಲದೆ ಇಲ್ಲಿ ತಾರಿಸುವ ಸರ್ವ ಜೀವರೊಳಗೆ, ಮೂರು ವಿಧ ಜೀವರಾಶಿಗಳು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಸರ್ವ ಜೀವರೊಳಗೆ ಅಂತೆ ಮೂರು ವಿಧವಾದ ಜೀವರಾಶಿಗಳು, ಅದೇನು ಅಂಧತಮ ಯೋಗ್ಯ ಜೀವರಾಶಿಗಳು, ನಿತ್ಯ ಸಂಸಾರಿಗಳು, ಮೋಕ್ಷಯೋಗ್ಯ ಜೀವರಾಶಿಗಳು. ಇವರು ಮೂರು ವಿಧವಾದ ಜೀವರಾಶಿಗಳ ಒಳಗೂ ಕೂಡ ಅವರು ಜಪೆಯನ್ನು ಮಾಡ್ತಾರೆ. ಈ ಜಪವನ್ನು ಮಾಡಿದಾಗ ಎಲ್ಲಿ ಮಾಡ್ತಾರೆ ಈ ಜಪ? ಯಾಕಂದ್ರೆ ಪ್ರತಿಯೊಂದು ಜೀವನಿಗೂ ನಾಲ್ಕು ದೇಹಗಳಿದೆ, ಒಂದು ಸ್ಥೂಲ ದೇಹ, ಇನ್ನೊಂದು ಅನಿರುದ್ಧ ದೇಹ, ಇನ್ನೊಂದು ಲಿಂಗ ದೇಹ, ಇನ್ನೊಂದು ಸ್ವರೂಪ ದೇಹ, ಆರ್ ಜೀವಸ್ವರೂಪ ಸ್ವಭಾವ. ಅಂತಹ ನಾಲ್ಕು ದೇಹಗಳಿದ್ದರೆ ಈ ಶ್ವಾಸ ಜಪ ಅನ್ನುವುದು ನಾಲ್ಕು ದೇಹಗಳಲ್ಲಿಯೂ ನಡೆಯುತ್ತೋ ಇಲ್ಲ ಒಂದು ದೇಹದಲ್ಲಿಯೋ ನಡೆಯುತ್ತೋ ಎಲ್ಲಿ ನಡೆಯುತ್ತೆ ಅಂತ ಹೇಳಿದರೆ, ಈ ಶ್ವಾಸ ಜಪ ಅನ್ನೋದು ನಮಗೆ ಸ್ಥೂಲ ದೇಹದಲ್ಲಿ ನಡೆಯುವಂತಹದ್ದು ಶ್ವಾಸ ಜಪ. ಈ ಸ್ಥೂಲ ದೇಹದಲ್ಲಿ ಇದ್ದು ಅವರು ಶ್ವಾಸ ಜಪವನ್ನು ಮಾಡಿಸ್ತಾರೆ. ಯಾಕಂದ್ರೆ ಬ್ರೀತಿಂಗ್ ಅನ್ನೋದು ಯಾರಿಗೆ ಆದಕ್ಕೆ ಬೇಕು? ಸ್ಥೂಲ ದೇಹಕ್ಕೆ ಬ್ರೀತಿಂಗ್ ಬೇಕು. ಆ ಕಾರಣದಿಂದ ಇದು ಸ್ವರೂಪ ದೇಹದಲ್ಲಿ ನಡೆಯುವಂತಹ ಜಪವಲ್ಲ, ಇದು ಸ್ಥೂಲ ದೇಹದಲ್ಲಿ ನಡೆಯುವಂತಹ ಜಪ. ಈ ಸ್ಥೂಲ ದೇಹದಲ್ಲಿ ಈ ಬ್ರೀತಿಂಗ್ ಎಕ್ಸಸೈಸ್ ನಲ್ಲಿ ಅವರು ಮಾಡುವಂತಹ ಜಪ ಯಾವುದು ಅಂದ್ರೆ ಹಂಸ ಜಪ, ಹಂಸನಾಮಕ ಜಪ ಅಂತೇಳಿ ಕೇಳಿದೀವಿ. ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾರೆ. ಏನು ಈ ಹಂಸನಾಮಕ ಜಪ? ನಾವು ಹಂ ಅಂತ ಹೇಳಿದಾಗ ನಿಶ್ವಾಸದಲ್ಲಿ ವೆನ್ ವಿ ಎಕ್ಸೇಲ್ ವಿ ಸೇ, ಇನ್ಹೇಲ್ ಮಾಡ್ಕೊಳಕ್ ಮುಂಚೆ ಎಕ್ಸೇಲ್ ಮಾಡಬೇಕು, ಒಳಗಿದ್ದ ಗಾಳಿಯನ್ನು ಹೊರಗೆ ತಳ್ಳುವುದು. ಎಕ್ಸೇಲ್ ಮಾಡಿದಾಗ ಹಂ ಅಂತೀವಿ ಅಂದ್ರೆ, ಮತ್ತು ಇನ್ಹೇಲ್ ಮಾಡಿದಾಗ ಸಾ. ಸೊ ಹಂಸ. ಸೊ ನಾವು ಎಕ್ಸೇಲ್ ಇನ್ಹೇಲ್ ಮಾಡಿದಾಗ ವಾಯುದೇವರು ಹಂಸ ಅಂತ ಹೇಳಿದಂತ ಆಗತ್ತೆ ಅಂತೇಳಿ. ಸೊ ಏನು ಎಕ್ಸೇಲ್ ಇನ್ಹೇಲ್ ಮಾಡಿದಾಗ ಅವರು ಹಂಸ ಅಂದ್ರೆ, ವಾಟ್ ಇಸ್ ದ ವರ್ಡ್ ಹಂಸ, ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದ್ರೆ, ಹಂಸ ಅಂದ್ರೆ ಹಂ ಅಂದ್ರೆ ಹಂ ಹನನ ಮಾಡೋದು, ಡೆಸ್ಟ್ರಾಯ್ ಮಾಡೋದು. ಹಂ ಅಂದ್ರೆ ಏನು ಡೆಸ್ಟ್ರಾಯ್ ಮಾಡುತ್ತೆ? ಇದು ನಮಗೆ ಭವಸಾಗರ, ನಮಗೆ ಭವ ಬಂಧವನ್ನು ಡೆಸ್ಟ್ರಾಯ್ ಮಾಡುತ್ತೆ. ನಮಗೆ ಮೋಕ್ಷ ಬರಬೇಕಂದ್ರೆ ಬಂಧನ ಹೋಗಬೇಕು, ಮೋಕ್ಷ ಸಿಗಬೇಕು, ದುಃಖ ಹೋಗಬೇಕು, ಸುಖ ಸಿಗಬೇಕು. ಹೋಗುವಂತೆ ಮಾಡುವುದು, ಧ್ವಂಸ ಮಾಡುವುದು, ಎಕ್ಸೇಲ್ ಅಂದ್ರೆ ಗಾಳಿ ಹೊರಗೆ ಹೋಗುವುದು, ಅಂದ್ರೆ ದುಃಖ ಹೊರಗೆ ಹೋಗುವುದು. ಸೊ ಹಂಸ ಅಂತ ಹೇಳಿದ್ರೆ ಹಂ ರೆಪ್ರೆಸೆಂಟ್ಸ್ ಡಿಸ್ಮಿಸಲ್ ಆಫ್ ಸ್ಯಾಡ್ನೆಸ್, ಆ ರಿಮೂವಲ್ ಆಫ್ ಸ್ಯಾಡ್ನೆಸ್. ಸೊ ಹಂ ಅನ್ನೋದು ಹನನ, ನಮ್ಮ ದುಃಖ ಪರಿಹಾರ, ದುಃಖವನ್ನು ಧ್ವಂಸ ಮಾಡುವುದು. ಸಾರಭೂತವಾದದ್ದು, ಸುಖಭೂತವಾದದ್ದು. ಸ ಅಂದ್ರೆ ಸುಖ. ಸೊ ಪರಮಾತ್ಮ ದುಃಖವನ್ನು ತೆಗೆದು ಸುಖವನ್ನು ಕೊಡ್ತಾನೆ, ಆ ಕಾರಣದಿಂದ ಪರಮಾತ್ಮನಿಗೆ ಹಂಸ ಅಂತ ಹೆಸರು. ಇದನ್ನು ನಿತ್ಯ ಅನುಸಂಧಾನ ಮಾಡ್ತಾ ಇರ್ತಾರೆ ವಾಯುದೇವರು. ಅದಕ್ಕೆ ಅವರು ಹಂಸ ಜಪ ಮಾಡುವುದು ಅಂತ ಹೇಳಿದರೆ ಹಂಸ ಅಂತ ಅವರು ಹೇಳಿದಾಗ ಮುಕ್ತಿಯೋಗ್ಯರ ದೇವರಾಶಿಗಳು ಅವರು ಕೂಡ ಹಂಸ ಅಂತ ವಾಯುದೇವರು ದೊಡ್ಡ ಅನುಸಂಧಾನ ಮಾಡಿದೆ. ಇವರಿವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಹಂಸನಾಮಕ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ವಾಯುದೇವರು ಹಂಸಜಪವನ್ನು ಮಾಡ್ತಾ ಇದ್ದಾರೆ. ಹಂಸನಾಮಕ ಪರಮಾತ್ಮನ ಅರ್ಥ ಈ ವಿಧವಾಗಿದೆ ಅಂಥೇಳಿ ಅವರವರ ಯೋಗ್ಯತೆ ಅನುಸಾರ ಅವರು ತಿಳ್ಕೊಳ್ತಾರೆ. ಮತ್ತು ನಿತ್ಯ ಸಂಸಾರಿಗಳು ಅದೇ ವಿಧವಾಗಿ ತಮ್ಮ ಯೋಗ್ಯದೇವರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಹಂಸಸ್ ಅನ್ನುವ ಶಬ್ದವನ್ನು ಅವರು ಸ್ವಾಹ, ನಿತ್ಯ ಸಂಸಾರಿಗಳು ಸ್ವಾಹ ಸ್ವಾಹ ಅಂತ, ಸ್ವಾಹ ಅಂತ ಹೇಳಿದರೆ ನಾನು ದೇವರು ಬೇರೆಯಾಗಿದ್ದೀವಿ, ಆದರೆ ನನ್ನ ಎಷ್ಟು ನಾನು ದೇವ್ರಿಗೆ ಸಮಾನಾಗಿದ್ದೀನೋ ಏನೋ, ಈ ಅನೇಕ ಸಂಶಯಗಳನ್ನು, ದೇ ಆರ್ ಆಲ್ ಫುಲ್ ಆಫ್ ಡೌಟ್ಸ್. ಆ ಕಾರಣದಿಂದ ಸ್ವಾಹ ಅನ್ನುವ ಒಂದು ಭಾವನೆಯನ್ನು ಆ ನಿತ್ಯ ಸಂಸಾರಿಗೆ ಕೊಡ್ತಾರೆ. ಆದರೆ ವಾಯುದೇವರಿಗೆ ಆ ಸ್ವಾಹ ಅನ್ನುವ ಶಬ್ದ ಪರಮಾತ್ಮನೇ ತಿಳಿಸುತ್ತೆ, ಸ್ವತಂತ್ರನಾದ ಪರಮಾತ್ಮ ಆಯುಧವಾಗಿ ಇದ್ದಾನೆ ಅಂಥೇಳಿ. ಸ್ವಾಹ ಅನ್ನುವ ಶಬ್ದ ಅವರು ಸ್ವತಂತ್ರ ನಾಮಕ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ನಿತ್ಯ ಸಂಸಾರಗಳು ತಾವೇ ಪರಮಾತ್ಮನಿಗೆ ಇರುವಂತಹ ಆಂತರ್ಯವನ್ನು, ಭೇದವನ್ನು ಕಮ್ಮಿ ಕಮ್ಮಿ ತಿಳಿಸ್ಕೊಳ್ತಾರೆ. ಅಂದರೆ ದೇ ಥಿಂಕ್ ಯು ನೋ ದೇ ಆರ್ ವೆರಿ ಕ್ಲೋಸ್ ಟು ಪರಮಾತ್ಮ, ಈ ವಿಧವಾಗಿ ಭಾವನೆಯನ್ನು ಮಾಡ್ತಾರೆ. ಅದಕ್ಕೆ ನಿತ್ಯ ಸಂಸಾರಗಳಾಗಿದ್ದಾರೆ. ಅದೇ ಮತ್ತೆ ತಮೋ ಯೋಗ್ಯ ಜೀವರಾಶಿಗಳು ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಆ ವಾಯುದೇವರ ಹಂಸಜಪವನ್ನು ಮಾಡ್ತಾ ಇರುವಾಗ ಅವರ ಭಾವನೆ ಹೇಗಿರುತ್ತೆ ಅಂದರೆ ಸೋಹಂ, ಅಂದರೆ ಆ ತಮೋಯೋಗ್ಯ ಜೀವರಾಶಿಗಳಿಗೆ ಸೋಹಂ ಅನ್ನುವ ಭಾವನೆಯನ್ನು ಕೊಡ್ತಾರೆ ಮುಖ್ಯ ಪ್ರಾಣದೇವರು. ಅವರು ಸೋಹಂ ಸಹ ಅಹಂ, ಸಹ ಆ ಪರಮಾತ್ಮನೇ ಅಹಂ, ನಾನಾಗಿದ್ದೀನಿ, ನಾನೇ ಆ ದೇವರಾಗಿದ್ದೀನಿ ಅಂಥೇಳಿ ಜೀವಾತ್ಮ ಪರಮಾತ್ಮದ ಅಭೇದವನ್ನು ತಿಳ್ಕೊಂಡು ನಾ ತಾನೇ ದೇವರನ್ನುವ ಭಾವನೆಯಿಂದ ಈ ವಿಧವಾಗಿ ತಮೋಯೋಗ್ಯವಾದ ಸಾಧನೆಯನ್ನು ಮಾಡ್ತಾರೆ. ಅವರಿಂದ ಆ ಸಾಧನೆಯನ್ನು ಮಾಡಿಸ್ತಾರೆ ಮುಖ್ಯ ಪ್ರಾಣದೇವರು. ಸೊ ಈ ವಿಧವಾಗಿ ಆಯಾ ಜೀವರಾಶಿಗಳು ಸರ್ವ ಜೀವರಾಶಿಗಳಿಗೆ ಅವರವರ ಸಾಧನಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಅಂದರೆ ಈ ವಿಧವಾಗಿ ಹಂಸ ಸ್ವಾಹ ಸೋಹಂ ಅನ್ನುವ ಜಪವನ್ನು ಮೂರು ವಿಧ ಜೀವರಾಶಿಗಳೊಳಗೆ ಮೂರು ವಿಧವಾದ ಭಾವನೆಗಳನ್ನು ಕೊಡ್ತಾ ಅವರು ಮಾಡಿಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಭಾರತೀಶನು ಗಳಿಗೆಯೊಳು 360 ಸುರಜಪಗಳ ತಾ ರಚಿಸುವನು, ಸರ್ವ ಜೀವರುಳಿದ್ದು ಬೇಸರದೆ ಕಾರುಣಿಕನು ಅವರವರ ಸಾಧನ ಪೂರೈಸಿ ಭೂ ಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲ ಇಷ್ಟ ಪ್ರದಾಯಕನು ಅನ್ನುವುದು ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಎರಡನೇ ಪದ್ಯದಲ್ಲಿ ಇದು ಆ ಜಪಗಳು 1 ಗಂಟೆ ಒಳಗೆ ಎಷ್ಟಾಗುತ್ತೆ ಇದೆಲ್ಲ ಹೇಳ್ತಾ ಇದ್ದಾರೆ. ತಾಸಿಗೆ 900 ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲಿ ಚೇತನ ರಾಶಿಯಳು ಹಗಲು ಇರಳು ಜಾಗೃತನಾಗಿ ನಿತ್ಯದಲ್ಲಿ ಈ ಸುಮನಸೋತ್ತಂಸ ಲೇಷ ಆಯಾಸವಿಲ್ಲದೆ ಪೋಷಿಸುತ್ತ ಮೂಲೇಶನ ಅಂಗ್ರಿ ಸರೋಜ ಮೂಲದಲ್ಲಿ ಇಪ್ಪ ಕಾಣಿಸದೆ. ಇಲ್ಲಿ ತಾಸು, ತಾಸು ಅಂದರೆ 1 ಗಂಟೆಗೆ ತಾಸು ಅಂತ ಕರೀತಾರೆ. ಬಹಳ ದಿನಕ್ಕೆ ಇದು ಗೊತ್ತಾದಂತಹ ಶಬ್ದ. ಕೆಲವು ಜಾಗದಲ್ಲಿ ಬಹಳ ವಿಸ್ತಾರವಾಗಿ ತಾಸು ಅಂತ ಗಂಟೆ ಅಂತ ಹೇಳೋದಿಲ್ಲ, ತಾಸು ಅಂತ ಕರೀತಾರೆ. ತಾಸು ಅಂದರೆ 1 ಗಂಟೆ ಅಂತೇಳಿ, 1 ಅವರ್ಗೆ ತಾಸು ಅಂತ ಕರೀತಾರೆ. ಸೊ ತಾಸಿಗೆ 900 ಶ್ವಾಸ ಉಚ್ಛ್ವಾಸಗಳ ನಡೆಸುತ್ತಲ್ಲಿ. ತಾಸು ಅಂತ ಹೇಳಿದರೆ ಗಳಿಗೆ ಅಂದರೆ 24 ನಿಮಿಷ. ಸೊ 1 ತಾಸು 1 ಗಂಟೆ ಅಂದರೆ 24 24 12. ಸೊ 2.5 ಗಳಿಗೆ 1 ತಾಸು ಆಗುತ್ತೆ. 1 hour is equivalent to 2.5 ಗಳಿಗೆ ಅಂದರೆ 60 ನಿಮಿಷ ಆಗುತ್ತೆ. ನಾವು ನೋಡಿದ್ದೀವಿ 1 ಗಳಿಗೆ ಒಳಗೆ ಎಷ್ಟಾಗತ್ತೆ, 360. ಸೊ 360 360 720 ಮತ್ತು 180 ಒಟ್ಟಿಗೆ 900 ಆಗುತ್ತೆ. ಸೊ ಈ ವಿಧವಾಗಿ 900 ಜಪಗಳು. ಸೊ 1 ತಾಸಿಗೆ 900 ಶ್ವಾಸ ಉಚ್ಛ್ವಾಸಗಳನ್ನು ಮಾಡಿಸ್ತಾರೆ, ಜಪಗಳನ್ನು ಮಾಡ್ತಾರೆ ವಾಯುದೇವರು. ಇವರಿಂದ ಶ್ವಾಸಗಳನ್ನು ಮಾಡಿಸ್ತಾರೆ. ಈ ವಿಧವಾಗಿ ತಾಸಿಗೆ 900 ಶ್ವಾಸ ಉಚ್ಛ್ವಾಸಗಳ ನಡೆಸುತ್ತಲಿ ಚೇತನ ರಾಶಿಯಲು, ಚೇತನ ರಾಶಿಗಳೊಳಗೆ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಇದ್ದು ಅವರೇನು ಮಾಡ್ತಾರೆ, ಹಗಲು ಇರಳು ಜಾಗೃತನಾಗಿ ನಿಂತಿದೆ. ನಾವು ರಾತ್ರಿ ಮಲಕೊಂಡಾಗ ಹೇಗಿರಿ ಶ್ವಾಸ ಜಪ ಮಲ್ಕೊಂಡಾಗ, ನಿಮ್ಗೆ ಎಲ್ಲರಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್, ಎಷ್ಟೇ ಗಾಢ ನಿದ್ರೆಯಲ್ಲಿದ್ದು ಕೂಡ ನಮಗೆ ಆ ಗಾಢ ನಿದ್ರೆಯಲ್ಲಿ ಕೂಡ ಶ್ವಾಸ ಉಚ್ಛ್ವಾಸ ನಿಶ್ವಾಸಗಳು ಬ್ರೀತಿಂಗ್ ನಡೀತಾನೇ ಇರುತ್ತೆ. ಸೊ ಈ ವಿಧವಾಗಿ ಬ್ರೀತಿಂಗ್ ನಡೀತಾ ಇದೆ ಅಂದ್ರೆ ನಾವು ಮಲಗಿದಾಗ ಕೂಡ ಅವರು ಜಾಗೃತವಾಗಿಯೇ ಇರ್ತಾರೆ. ನಾವು ಜಾಗೃತವಾಗಿ ಅಂದ್ರೆ ವೆನ್ ವಿ ಆರ್ ಅವೇಕ್ ವಾಯುದೇವ ಇಸ್ ಅವೇಕ್, ವೆನ್ ವಿ ಆರ್ ಸ್ಲೀಪಿಂಗ್ ವಾಯುದೇವ ಇಸ್ ಅವೇಕ್. ಸೊ ನೋ ಮ್ಯಾಟರ್ ವಾಟ್ ಆಲ್ ದ ಟೈಮ್ ಅವರು ಯಾವಾಗಲೂ ಮಲಗೋದಿಲ್ಲ. ನಮ್ಮ ದೇಹದ ಒಳಗೆ, ಸ್ಥೂಲ ದೇಹದ ಒಳಗೆ ನಿತ್ಯವೂ ಜಾಗೃತವಾಗಿರುವಂತಹ ಅವರು ಮುಖ್ಯ ಪ್ರಾಣದೇವರು. ಈ ವಿಧವಾಗಿ ಹಗಲು ಅಂದರೆ ಡೇ ಟೈಮ್, ಇರಳು ಅಂದರೆ ನೈಟ್ ಟೈಮ್. ಸೊ ಈ ಚೇತನ ರಾಶಿಗಳ ಒಳಗೆ ಹಗಲು ಇರಳು ಡೇ ಅಂಡ್ ನೈಟ್ ಜಾಗೃತನಾಗಿ ತಾನು ಎಚ್ಚರಿಕೆಯಿಂದ ಇದ್ದು ನಿತ್ಯದಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಎಲ್ಲ ಕಾಲದಲ್ಲಿಯೂ ಕೂಡ ಈ ಸುಮನಸೋತ್ತಂಸ, ಸುಮನಸ ಅಂದರೆ ದೇವತೆಗಳು, ಉತ್ತಂಸ ಉತ್ತಮ ದೇವೋತ್ತಮ, ಸುಮನಸೋತ್ತಂಸ ಅಂದರೆ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ದೇವೋತ್ತಮರು ಆಗಿದ್ದಾರೆ. ದೇವತೆಗಳ ಒಳಗೆ ಉತ್ತಮನಾಗಿರುವಂತಹ ಮುಖ್ಯ ಪ್ರಾಣದೇವರು ಈ ಸುಮನಸೋತ್ತಂಸ. ಲೇಷ ಆಯಾಸವಿಲ್ಲದೆ, ಸ್ವಲ್ಪವೂ ಆಯಾಸ, ಬೇಸರಿಕೆ ಇಲ್ಲ, ಆಯಾಸವೂ ಇಲ್ಲ. ಸೊ ಹಿ ಈಸ್ ನಾಟ್ ಟೈರ್ಡ್ ಆಫ್ ಇಟ್, ಟೈರ್ಡ್ ಇನ್ ಐದರ್ ಸೆನ್ಸ್, ಅಂದರೆ ಬೇಸರಿಕೆಯೂ ಇಲ್ಲ, ಆಯಾಸವೂ ಇಲ್ಲ. ಈ ವಿಧವಾಗಿ ಮುಖ್ಯ ಪ್ರಾಣದೇವರು ಸ್ವಲ್ಪವೂ ಕೂಡ ಆಯಾಸವೇ ಇಲ್ಲದೆ ಪೋಷಿಸುತ್ತಾ, ಪೋಷಣೆಯನ್ನು ಮಾಡುತ್ತಾ, ಏನು ಪೋಷಣೆ ಮಾಡುವುದು, ಈ ಶ್ವಾಸದಿಂದ ಅವರು ಜೀವರಾಶಿಗಳಿಗೆ ಬೇಕಾದಂತಹ ಆಕ್ಸಿಜನ್ ಮುಂತಾದನ್ನು ಕೊಡುವುದು ಒಂದೇ ಅಲ್ಲ ಪೋಷಣೆ, ಅಷ್ಟೇ ಅಲ್ಲದೆ ಅದರ ಮೂಲಕವಾಗಿ ಅವರಿಗೆ ಒಂದು ಜೀವನ ಚೈತನ್ಯ ಬರುತ್ತೆ. ಅದರ ಮೂಲಕವಾಗಿ ಅವರಿಗೆ ಆ ಚೈತನ್ಯದಿಂದ ಆಹಾರವನ್ನು ಪೊಂದಿ ಆ ಆಹಾರವನ್ನು ತಾವು ಸ್ವೀಕಾರ ಮಾಡ್ತಾರೆ. ಸೊ ಆ ಆಹಾರವನ್ನು ಅವರು ಸ್ವೀಕಾರ ಮಾಡುವಂತೆ ಪ್ರೇರಣೆಯನ್ನು ಕೊಡ್ತಾರೆ. ಅವರ ಆಹಾರವನ್ನು ಅವರಿಂದ ಸ್ವೀಕಾರ ಮಾಡಿಸ್ತಾರೆ. ಮಾಡಿಸಿಬಿಟ್ಟು ಅವರಿಗೆ ಜೀರ್ಣ ಶಕ್ತಿಯನ್ನು ಜೀರ್ಣ ಮಾಡಿಸುವಂತೆ ಪರಮಾತ್ಮನ ಒಂದು ಆಜ್ಞೆಯಿಂದ ಮುಖ್ಯ ಪ್ರಾಣದೇವರು ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಆ ದೇಹದ ಒಳಗೆ ಮುಖ್ಯವಾಗಿ ಆ ಪ್ರಾಣ ಕಾರ್ಯ ಯಾವುದಿದೆ ಆ ಪ್ರಾಣ ಕಾರ್ಯವೆಲ್ಲವನ್ನೂ ಕೂಡ ತಾವು ಮಾಡ್ತಾ ಇರ್ತಾರೆ ಪರಮಾತ್ಮನ ಆಜ್ಞೆಯಿಂದ. ಈ ವಿಧವಾಗಿ ಸುಮನತೋ ಸಂಸ ಲೇಷವು ಸ್ವಲ್ಪವೂ ಆಯಾಸವಿಲ್ಲದೆ, ಆಯಾಸವೇ ಇಲ್ಲದೆ ಪೋಷಿಸುತ್ತಾ ಸಮಸ್ತ ಜೀವರಾಶಿಗಳನ್ನು ಪೋಷಣೆ ಮಾಡುತ್ತಾ ಮೂಲೇಶನ ಅಂಗಿ ಸರೋಜ ಮೂಲದ ಲಿಪ್ಪ ಕಾಣಿಸದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು, ಮೂಲೇಶನ ಅಂಗಿ ಸರೋ, ನಮ್ಮ ದೇಹದ ಒಳಗೆ ಅವರು ಇದ್ದು ಶ್ವಾಸ ಜಪಗಳನ್ನು ಮಾಡ್ತಾರೆ. ನಮ್ಮ ದೇಹದ ಒಳಗೆ, ಸ್ಥೂಲ ದೇಹದ ಒಳಗೆ ಎಳ್ಳಿದ್ದಾರೆ, ವೇರಿಸಿ ಅಂತ ಹೇಳಿದರೆ ಅದು ಮೂಲೇಶನ ಅಂಗಿ ಸರೋಜ ಮೂಲದ ಲಿಪ್ಪ. ನಾವು ಪರಮಾತ್ಮನ ಬಿಂಬರೂಪನಾದ ಪರಮಾತ್ಮ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನಾವು ಮುಂಚಿನ ಸಂಧಿಗಳಲ್ಲಿ ನೋಡಿದ್ದೀವಿ. ಅಲ್ಲಿ ಏನು, ಪರಮಾತ್ಮ ಮೂರು ರೂಪಗಳಲ್ಲಿ ಇರ್ತಾನೆ ಅಂಥೇಳಿ, ಮೂಲೇಶ, ಪ್ರಾದೇಶ, ಅಗ್ರೇಶ ಅನ್ನುವ ಮೂರು ರೂಪದಲ್ಲಿರ್ತಾನೆ ಅಂಥೇಳಿ. ಅಂಗುಷ್ಠ ಮಾತಲ್ಲಿರುವಂತಹ ಮೂಲೇಶ ರೂಪ, ಆಮೇಲೆ ಅಗ್ರೇಶ ಅಂಗುಷ್ಠದ ಕೊನೆ ಭಾಗ ಇರುವಂತಹ ಅಗ್ರೇಶ ರೂಪ, ಪ್ರಾದೇಶ ರೂಪ. ಈ ವಿಧವಾಗಿ ಪ್ರಾದೇಶ ಅಂದರೆ ಒಂದು ಜೇನು ಅಶು, ಫ್ರಮ್ ತಮ್ ಟಿಪ್ ಟು ಲಿಟಲ್ ಫಿಂಗರ್ ಟಿಪ್ನಲ್ಲಿರುವಂತಹ ಒಂದು ಅಷ್ಟು ಸ್ಟ್ರೆಚ್ ಮಾಡಿದೆ ಅಷ್ಟು, ಅಷ್ಟು ರೂಪ, ಅಷ್ಟು ಪರಿಮಾಣದಲ್ಲಿ ಒಂದು ರೂಪ. ಈ ವಿಧವಾಗಿ ಮೂರು ರೂಪಗಳಲ್ಲಿ ಪರಮಾತ್ಮ ಇರ್ತಾನೆ. ಈ ಮೂಲೇಶನಾಗಿರುವಂತಹ ಪರಮಾತ್ಮನ ಅಂಗ್ರಿ ಅಂದರೆ ಪಾದಗಳ ಸರೋಜ ಕಮಲಗಳು, ಪಾದ ಕಮಲದಲ್ಲಿ, ಮೂಲದಲ್ಲಿ ಅಂದರೆ ಅವರ ಪಾದಗಳ ಹತ್ತರನೇ ಕೂತ್ಕೊಂಡವರು ಯಾವಾಗಲೂ ಆ ಶ್ವಾಸಜಪೆಯನ್ನು ಮಾಡಿಸ್ತಾ ಇರ್ತಾರೆ ನಮ್ಮ ಹತ್ತಿರಿಂದ ಅಂತೇಳಿ. ಕಾಣಿಸದೆ, ನಮಗೆ ಕಾಣಿಸಿಕೊಡದೆ ಅವರು ಆ ಜಪಗಳನ್ನು ಮಾಡಿಸ್ತಾ ಇರ್ತಾರೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಸ್ಥಾವರ ಜೀವರಾಶಿಯಲ್ಲಿ ಮಾಡಿಸ್ತಕ್ಕಂಥ ಶ್ವಾಸ ಕಾರ್ಯವನ್ನು ಕಾಣಿಸದೆ ಅಂತಾರೆ. ಹಿ ಡಸ್ ನಾಟ್, ಮುಖ್ಯ ಪ್ರಾಣದೇವರು ಶ್ವಾಸ ಜಪೆಯನ್ನು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಬ್ರೀತಿಂಗ್ ಪೋರ್ಷನ್. ಆದರೆ ಆ ಬ್ರೀತಿಂಗ್ ಮಾಡಿಸ್ತಾ ಇರುವಂತಹ ಮುಖ್ಯ ಪ್ರಾಣದೇವರನ್ನು ನಾವು ಯಾಕೆ ನೋಡ್ಲಿಕ್ಕಾಗೋದಿಲ್ಲ, ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ, ಅವರು ಕಾಣಿಸದೆ ಅವರು ಅದೃಶ್ಯರಾಗೇ ಮಾಡ್ತಾರೆ. ಯಾಕೆಂದರೆ ಆ ಯೋಗ್ಯತೆ ನಮಗಿಲ್ಲ, ಅವರು ಕಾಣಿಸೋದಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಒಳಗೆ ಇರುವಂತಹ ಮುಖ್ಯ ಪ್ರಾಣದೇವರು ನಮಗೆ ಕಾಣಿಸೋದಿಲ್ಲ, ನಮ್ಮನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ. ಬೇರೆಯವ್ರನ್ನಾಗಿರೋ ಅವರು ಕಾಣಿಸ್ತಾರೆ, ಆಸ್ ಜಸ್ಟ್ ವಿ ಕ್ಯಾನ್ ಸಿ ಅದರ್ಸ್ ಅಂತ ಹೇಳಿದೆ. ಬೇರೆಯವ್ರನ್ನಾಗಿರುವಂತಹ ಮುಖ್ಯ ಪ್ರಾಣದೇವರು ನಮ್ಗೆ ಕಾಣಿಸೋದಿಲ್ಲ, ನಮ್ಮ ಒಳಗೆ ಮುಖ್ಯ ಪ್ರಾಣದೇವರು ಕಾಣಿಸಲ್ಲ, ಬೇರೆಯವರ ಒಳಗೆ ಕಾಣಿಸೋದಿಲ್ಲ, ಯಾರ ಒಳಗೂ ಕಾಣಿಸೋದಿಲ್ಲ. ಅದಕ್ಕೆ ಕಾಣಿಸದೆ, ಹಿ ಡಸ್ ನಾಟ್ ಅಪಿಯರ್ ಟು ಅಸ್, ನಮಗೆ ಕಾಣಿಸಿಕೊಳ್ಳದೆ ಅವರು ಅದೃಶ್ಯರಾಗಿಯೇ ಇದ್ದು ಇಷ್ಟು ಜಾಪಗಳನ್ನು ಮಾಡಿಸ್ತಾ ಇರ್ತಾರೆ. ಸೊ ಅವ್ರು ಕಾಣಿಸದೇ ಇದ್ರೆ ಮತ್ತೆ ಇದ್ದಾರೆ ಅನ್ನೋದು ಹೇಗೆ ನಾವು ಹೇಳಬೇಕು? ಹೌ ಕ್ಯಾನ್ ವಿ ಕನ್ಕ್ಲೂಡ್ ಮುಖ್ಯ ಪ್ರಾಣದೇವರೇ ನಮ್ಮಿಂದ ಶ್ವಾಸ ಜಪೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದು ನಾವು ಹೇಗೆ, ಏನೋ ಅದರ ಪ್ರಾಪರ್ಟಿ ಅಷ್ಟೇ ಅಂತ ಯಾಕೆ ನಾವು ತಿಳ್ಕೋಬಾರದು ಅನ್ನೋ ಸಂದೇಹ ಎಲ್ಲರಿಗೂ ಬರುತ್ತೆ. ಇದಕ್ಕೆ ನಮಗೆ ಮುಖ್ಯವಾಗಿ ಆಗಮ ಪ್ರಮಾಣವೇ ಮುಖ್ಯವಾಗಿರುತ್ತೆ. ಪ್ರತ್ಯಕ್ಷ ಪ್ರಮಾಣದಿಂದ ಇದು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ನಾವು ಸ್ವಲ್ಪ ತರ್ಕವನ್ನು ಸ್ವಲ್ಪ ನೋಡಬಹುದೇ ಹೊರತು ಪೂರ್ತಿಯಾಗಿ ನೋಡಲಿಕ್ಕಾಗೋದಿಲ್ಲ. ಇದು ಕೇವಲ ಪ್ರಾಪರ್ಟಿ ಅಂತ ಹೇಳಿದರೆ ಎಲ್ಲರಿಗೂ ಒಂದೇ ವಿಧವಾದ ಪ್ರಾಪರ್ಟಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಆಯುಷ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಶಕ್ತಿ ಇರುತ್ತೆ, ಒಬ್ಬರಿಗೆ ಒಂದೊಂದು ವಿಧವಾದ ಜ್ಞಾನ ಶಕ್ತಿ, ದೇಹಶಕ್ತಿ ಎಲ್ಲವೂ ಕೂಡ ಬೇರೆ ಬೇರೆಯಾಗಿರುತ್ತೆ. ಸೊ ಇಷ್ಟೊಂದು ವೇರಿಯೇಷನ್ ಇರಬೇಕಂದ್ರೆ ಅದರ ನಿರ್ಣಯ ಬೇರೆ ಯಾರೋ ಮಾಡಬೇಕಾಗಿದೆ, ನಾವು ಮಾಡ್ತಾ ಇಲ್ಲ. ಇಫ್ ವಿ ಆರ್ ದ ಡಿಸಿಷನ್ ಮೇಕರ್ಸ್, ವಿಡ್ ಆಲ್ವೇಸ್ ವಾಂಟ್ ದ ಬೆಸ್ಟ್ ಆಫ್ ಇಟ್, ಬಟ್ ಬೆಸ್ಟ್ ಆಫ್ ಇಟ್ ಎಲ್ಲರಿಗೂ ಇಲ್ಲಕ್ಕೋಸ್ಕರ ಆ ಕಾರಣದಿಂದ ಬೇರೆ ಯಾರು ನಿರ್ಣಯ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಸೂಚನಾಪ್ರಾಯವಾಗಿ ಗೊತ್ತಾಗುತ್ತೆ. ಸೊ ಇದನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಈ ಶ್ವಾಸಜಪಗಳನ್ನು ಮುಖ್ಯ ಪ್ರಾಣದೇವರು ನಿತ್ಯದಲ್ಲಿಯೂ ಕೂಡ ಬೇಸರಿಕೆ ಇಲ್ಲದೆ ಆಯಾಸ ಇಲ್ಲದೆ ಮಾಡಿಸ್ತಾ ಇದ್ದಾರೆ ಅನ್ನೋದು ತಿಳ್ಕೋಬೇಕು. ಸೊ ತಾಸಿಗೆ 900 ಶ್ವಾಸ ಉಚ್ಛ್ವಾಸಗಳ ನಡೆಸುತ್ತಲಿ ಚೇತನ ರಾಶಿಯಳು ಹಗಲು ಇರಳು ಜಾಗೃತನಾಗಿ ನಿತ್ಯದಲ್ಲಿ ಈ ಸುಮನಸೋತ್ತಂಸ ಲೇಷ ಆಯಾಸವಿಲ್ಲದೆ ಪೋಷಿಸುತ್ತ ಮೂಲೇಶನ ಅಂಘ್ರಿ ಸರೋಜ ಮೂಲದಲ್ಲಿ ಇಪ್ಪ ಕಾಣಿಸದೆ ಅನ್ನೋದು ಅರಣ್ಯಪದದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮೂರನೇ ಪದ್ಯ. ಮೂರನೇ ಪದ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಅದರ ಯೂನಿಟ್ಸ್ ಆಫ್ ಟೈಮ್, ಅದರಲ್ಲಿ ನಡೆಯುವಂತಹ ಜಪಗಳ ಕ್ರಮವನ್ನು ಹೇಳ್ತಾ ಇದ್ದಾರೆ. ಅರಿವುದು ಒಂದು ಯಾಮದೊಳು ಶ್ವಾಸಗಳು 2700 ಶರಸಹಸ್ರದ ಮೇಲೆ 400 ದ್ವಿತೀಯಕ್ಕೆ ಮರಳಿ ಯಾಮತ್ರಯಕ್ಕೆ ವಸು 1000 ಮೇಲ್ನೂರೆಣಿಕೆಯಲ್ಲಿ 12 ತಾಸಿಗೆ 10800 ಅಂಥೇಳಿ. ಯಾಮ ಅಂಥೇಳಿ ಯಾಮ ಕಾಲ ಅಂತ ಹೇಳಿದರೆ ನಮಗೆ ಒಂದು ಯಾಮ ಅಂದರೆ 3 ಗಂಟೆ, 3 hours ಟೈಮ್ಗೆ ಒಂದು ಯಾಮ ಅಂತ ಕರೀತಾರೆ. ಸೊ ಅಂದರೆ ಏನಾಯಿತು, 1 ತಾಸು 1 ಗಂಟೆ, ಅದಕ್ಕೆ ನಮಗೆ 2.5 ಗಳಿಗೆ ಅಂತ ಹೇಳಿದ್ದೀವಿ. ಸೊ ಒಂದು ಯಾಮ ಅಂದರೆ 3 ತಾಸು ಇಲ್ಲ 3 ಗಂಟೆ ಅಂತ ಹೇಳಿದರೆ, ಸೊ 7.5 ಗಳಿಗೆ ಆಗುತ್ತೆ ಒಂದು ಯಾಮಕ್ಕೆ, 7.5 ಗಳಿಗೆ ಆಗುತ್ತೆ. ಸೊ ಈ ವಿಧವಾಗಿ 7.5 ಗಳಿಗೆ ಒಂದು ಯಾಮದ ಒಳಗೆ ನಮಗೆ ಎಷ್ಟು ಜಪಗಳಾಗತ್ತೆ ಅಂತ ಹೇಳಿದರೆ, ನಾವು ನೋಡಿದ್ದೀವಿ 1 ತಾಸಿನ ಒಳಗೆ 900 ಶ್ವಾಸ ಜಪಗಳಿದೆ, ಅದು 1 ತಾಸಿಗೆ. ಸೊ ಒಂದು ಯಾಮದ ಒಳಗೆ ಏನಾಗುತ್ತೆ ನಮಗೆ, ಸೊ 3 times that ಅಂತ ಹೇಳಿದರೆ 2700. ಸೊ 2700 ಜಪಗಳ, ಹಂಸ ಜಪಗಳನ್ನು ಒಂದು ಯಾಮದ ಒಳಗೆ ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಮತ್ತು ಎರಡನೇ ಯಾಮಕ್ಕೆ ಎಷ್ಟು, ಮತ್ತು ಅನದರ್ 2700. ಸೊ 2700 ಜಪ ಒಂದು ಯಾಮ ಇಲ್ಲ 3 ತಾಸು ಒಳಗೆ ಅಷ್ಟು ಮಾಡ್ತಾರೆ. ಸೊ 2 ಯಾಮದ ಒಳಗೆ ಅಂದರೆ 6 ಗಂಟೆ ಇಲ್ಲ 6 ತಾಸು, ಅದರ ಒಳಗೆ 2700 + 2700 ಒಟ್ಟಿಗೆ ಏನಾಗುತ್ತೆ, 5400 ಆಗುತ್ತೆ. ಸೊ ಈ ವಿಧವಾಗಿ ಶರಸಹಸ್ರದ ಮೇಲೆ, ಶರ ಅಂತ ಹೇಳಿದ್ರೆ 5 ಅಂತ, ಶರಸಹಸ್ರ ಅಂದರೆ 5000. ಸೊ ಅದರ ಮೇಲೆ 400, ಸೊ ಅದಕ್ಕೆ ಶರಸಹಸ್ರದ ಮೇಲೆ 400 ಅಂತ ಹೇಳಿದರೆ 5000 ಮೇಲೆ 400, ಸೊ 5400. ಸೊ 2700 + 2700 5400 ಆಗುತ್ತೆ. ಸೊ ಈ ವಿಧವಾಗಿ 5000 ಮೇಲೆ 400 ಜಪಗಳು ಆಗುತ್ತೆ. ಎಷ್ಟು ಒಳಗಾಗತ್ತೆ, ದಿಸ್ ಈಸ್ ಫಾರ್ 2 ಯಾಮಗಳ ಒಳಗೆ ಆಗುವಂತಹ ಜಪ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಅರಿವುದು ಒಂದು ಯಾಮದಳು ಶ್ವಾಸಗಳು 2700, ಶರಸಹಸ್ರದ ಮೇಲೆ 400 ದ್ವಿತೀಯಕ್ಕೆ. ಸೊ 2 ಯಾಮಗಳಾದರೆ ಅಷ್ಟಾಗತ್ತೆ, ಶರಸಹಸ್ರದ ಮೇಲೆ 400 ದ್ವಿತೀಯಕ್ಕೆ ಮರಳಿ ಯಾಮತ್ರಯಕ್ಕೆ ವಸು 1000 ಮೇಲೆ 100 ಎಣಿಕೆಯಲ್ಲಿ 12 ತಾಸಿಗೆ 10800. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ದಿನ 24 hours ಒಳಗೆ ನಮಗೆ ಒಂದು ಯಾಮಕ್ಕೆ 3 ತಾಸು ಅಂತ ಹೇಳಿದರೆ ಒಂದು ದಿನದಲ್ಲಿ 24 ತಾಸು ಇರದೆ 24 ತಾಸು 24 hours ಅಂತ ಹೇಳಿದರೆ ದಟ್ ಈಸ್ 8 times 3 hour units, ಅದಕ್ಕೆ 8 ಯಾಮಗಳಾಗುತ್ತೆ. ಸೊ ಇನ್ ಒನ್ ಡೇ ವಿ ಹ್ಯಾವ್ 8 ಯಾಮಗಳು. ಸೊ ಈ ವಿಧವಾಗಿ ಒಂದೊಂದು ಯಾಮಕ್ಕೆ 2700 ಅಂತ ಹೇಳಿದರೆ ನಮಗೇನಾಗುತ್ತೆ, 8 ಯಾಮಗಳು ಅಂತ ತಗೊಂಡ್ರೆ 8 times 2700. ಸೊ ಅದೇನಾಗುತ್ತೆ, 21600 ಜಪ ಆಗುತ್ತೆ. ಸೊ ದಿನದ ಜಪ. ಸೊ ಈ ವಿಧವಾಗಿ ಅರ್ಧ ದಿನಕ್ಕೆ ಹಗಲಿನಲ್ಲಿ ತಗೊಂಡ್ರೆ ಅದಕ್ಕೆ 10800, ವಿಚ್ ಇಸ್ 2700 times 3. 2700 times 3 ಏನಾಗುತ್ತೆ, 10800 ಆಗುತ್ತೆ. ದಿಸ್ ಈಸ್ ಒಂದು ದಿನ ಆರ್ ಹಾಫ್ ಎ ಡೇ. ಸೊ ಡೇ ಟೈಮ್ ಮಾತ್ರ ತಗೊಂಡ್ರೆ 12 hoursನಲ್ಲಿ 12 ಗಂಟೆ ಒಳಗೆ 10800 ಜಪ, ಮತ್ತು ಇನ್ನೊಂದು 12 ಗಂಟೆ ಒಳಗೆ ಮತ್ತು 10800. ಈ ವಿಧವಾಗಿ 12 + 12 = 24 hours, 24 ಗಂಟೆ ಒಂದು ಫುಲ್ ಡೇ ಸೈಕಲ್ನಲ್ಲಿ 10800 + 10800 21600 ಜಪಗಳು ಒಂದು ದಿನದ ಒಳಗಾಗುತ್ತೆ. ಸೊ ಇದನ್ನು ನಾವು ಸಂಖ್ಯೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವೆಲ್ಲವೂ ಕೂಡ ಅರಿವುದು ಒಂದು ಯಾಮದಳು ಶ್ವಾಸಗಳು 2700, ಶರಸಹಸ್ರದ ಮೇಲೆ 400 ಹೌದು ದ್ವಿತೀಯಕ್ಕೆ, ಮರಳಿ ಯಾಮತ್ರಯಕ್ಕೆ, ತ್ರಯ ಅಂದ್ರೆ 3, ಯಾಮತ್ರಯ ಅಂದ್ರೆ 3 ಯಾಮಗಳು, ಮರಳಿ ಯಾಮತ್ರಯಕ್ಕೆ ವಸು 1000 ಮೇಲೆ 100 ಎಣಿಕೆಯಲ್ಲಿ 12 ತಾಸಿಗೆ 10800 ಹೌದು. 12 ತಾಸು ಅಂದ್ರೆ 12 hours, 12 ಗಂಟೆ ಹಾಫ್ ಎ ಡೇ, ಅದರ ಒಳಗೆ 10800 ಆಗುತ್ತೆ ಅಂಥೇಳಿ ಇಷ್ಟು ಜಪಗಳನ್ನು ಹೇಳಿದ್ದಾರೆ. ಇಲ್ಲಿಗೆ 3 ಪದ್ಯಗಳು ಮುಗೀತು. ಸೊ 4ನೇ ಪದ್ಯದಲ್ಲಿ ವಿಲ್ ಕಂಟಿನ್ಯೂ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇದ್ದಿತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.